ವೆಲ್ಕಮ್ ಒನ್ಸ್ ಅಗೇನ್ ಟು ವರ್ಡ್ಸ್ ಆಫ್ ಲೈಫ್.
ಮತ್ತೊಮ್ಮೆ ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
ಲೆಟ್ಸ್ ಟರ್ನ್ ಟುಡೇ ಟು ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 12 ಇನ್ ಅವರ್ ಸ್ಟಡಿ ಥ್ರೂ ದ ಬೈಬಲ್.
ನಮ್ಮ ಸತ್ಯವೇದದ ಅಧ್ಯಯನದಲ್ಲಿ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ.
ವಿ ಹ್ಯಾವ್ ನಾಟ್ ಬೀನ್ ಲುಕಿಂಗ್ ಅಟ್ ಎವ್ರಿ ವರ್ಡ್.
ನಾವು ಪ್ರತಿ ವಚನ ನೋಡ್ತಾ ಇಲ್ಲ,
ಬಟ್ ಪಿಕಿಂಗ್ ಔಟ್ ಸರ್ಟನ್ ಇಂಪಾರ್ಟೆಂಟ್ ವರ್ಸಸ್.
ಕೆಲವು ಪ್ರಮುಖ ವಚನವನ್ನ ನೋಡ್ತಾ ಇದ್ದೇವೆ,
ಸರ್ಟನ್ ಇಂಪಾರ್ಟೆಂಟ್ ಇವೆಂಟ್ಸ್,
ಕೆಲವು ಪ್ರಮುಖ ಘಟನೆಗಳನ್ನ ನೋಡ್ತಾ ಇದ್ದೇವೆ.
ಸೋ ವಿ ಲುಕ್ ಅಟ್ ವರ್ಸ್ 24.
24ನೇ ವಚನ ನೋಡಿಕೊಳ್ಳೋಣ.
ದ ಗ್ರೀಕ್ಸ್ ಹ್ಯಾಡ್ ಕಮ್ ಅಂಡ್ ಸೆಡ್ ವಿ ವಾಂಟ್ ಟು ಸೀ ಜೀಸಸ್ ಇನ್ ವರ್ಸ್ 21.
21ನೇ ವಚನದಲ್ಲಿ ಗ್ರೀಕರು ಬಂದು ಹೇಳ್ತಾರೆ, ನಾವು ಯೇಸುವನ್ನ ನೋಡಲು ಬಂದೆವು ಅಂತ.
ನೌ ಜೀಸಸ್ ವಾಸ್ಂಟ್ ವೆರಿ ಎಕ್ಸೈಟೆಡ್. ಗ್ರೀಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಪೀಪಲ್, ಬಟ್ ದಟ್ ಡಿಡ್ನ್ಟ್ ಎಕ್ಸೈಟ್.
ಆದರೆ ಯೇಸು ಭಾವೋದ್ವೇಗಕ್ಕೆ ಒಳಗಾಗಲಿಲ್ಲ. ಗ್ರೀಕರು ಬಹಳ ಪ್ರಮುಖವಾದಂತವರಾಗಿದ್ರು, ಆದರೆ ಅದು ಯೇಸುವನ್ನ ಭಾವೋದ್ವೇಗಕ್ಕೆ ಒಳಗಾಗುವಂತೆ ಮಾಡಲಿಲ್ಲ. ಯೇಸು ಹೇಳ್ತಾರೆ,
ಇಫ್ ಯು ವಾಂಟ್ ಟು ರಿಯಲಿ ಸೀ ಮೀ,
ನೀವು ನನ್ನನ್ನು ನಿಜವಾಗಲೂ ನೋಡಬೇಕಂದ್ರೆ,
ಯು ಮಸ್ಟ್ ಫಾಲ್ ಇನ್ ಟು ದ ಗ್ರೌಂಡ್ ಅಂಡ್ ಡೈ,
ನೀವು ಭೂಮಿಯಲ್ಲಿ ಬಿದ್ದು ಸಾಯಬೇಕು ಎಂಬುದಾಗಿ.
ಹಿ ವಾಸ್ ರೆಫರಿಂಗ್ ಟು ಹಿಮ್ಸೆಲ್ಫ್ ಫಸ್ಟ್. ಎ ಗ್ರೇನ್ ಆಫ್ ವೀಟ್ ಹ್ಯಾಸ್ ಟು ಫಾಲ್ ಇನ್ ಟು ದ ಗ್ರೌಂಡ್ ಅಂಡ್ ಡೈ.
ಮೊದಲು ಯೇಸು ಅಲ್ಲಿ ತಮ್ಮನ್ನ ತಾವು ಉಲ್ಲೇಖಿಸಿಕೊಳ್ಳುತ್ತಾರೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ರೆ ಅಂತ.
ಇಫ್ ಇಟ್ ಡೈಸ್ ದೇರ್ ವಿಲ್ ಬಿ ಎ ಲಾಟ್ ಆಫ್ ಫ್ರೂಟ್.
ಅದು ಸಾಯೋದಾದ್ರೆ ಹೆಚ್ಚು ಫಲ ಕೊಡುತ್ತೆ.
ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ಫ್ರೂಟ್ಫುಲ್ನೆಸ್ ಇನ್ ದ ಕ್ರಿಶ್ಚಿಯನ್ ಲೈಫ್.
ಕ್ರೈಸ್ತ ಜೀವಿತದಲ್ಲಿ ಫಲಭರಿತ ಆಗಬೇಕು ಅಂತಂದ್ರೆ ಇದು
ತತ್ವ. ಯು ಬೇರ್ ಫ್ರೂಟ್,
ನೀವು ಸಾಯುವರಿ, ಆಗ ಫಲ ಬಿಡುವವರಾಗುವಿರಿ.
ದೇರ್ಸ್ ನೋ ಅದರ್ ವೇ,
ಬೇರೆ ಮಾರ್ಗ ಇಲ್ಲ.
ಇಟ್ಸ್ ನಾಟ್ ಬೈ ಮನಿ ಅಂಡ್ ಮ್ಯೂಸಿಕ್ ಅಂಡ್ ಎಂಟರ್ಟೈನ್ಮೆಂಟ್ ದಟ್ ವಿ ಬೇರ್.
ಹಣ, ಮನೋರಂಜನೆ ಅಥವಾ ಸಂಗೀತ, ಇವುಗಳಿಂದ ನಾವು ಫಲ ಬಿಡಲು
ಆಗುವುದಿಲ್ಲ. ಫ್ರೂಟ್ಫುಲ್ ಕ್ರಿಶ್ಚಿಯನ್ ಫಾಲ್ ಇನ್ ಟು ದ ಗ್ರೌಂಡ್ ಅಂಡ್ ಡೈ.
ನೀವು ಫಲಭರಿತ ಕ್ರೈಸ್ತನಾಗಬೇಕಂದ್ರೆ ಭೂಮಿಯಲ್ಲಿ ಬಿದ್ದು ಸಾಯಬೇಕು.
ಇಟ್ ಅಪ್ಲೈಸ್ ಫಸ್ಟ್ ಆಫ್ ಆಲ್ ಟು ಹಿಮ್.
ಅದು ಮೊದಲು ಯೇಸುವಿಗೆ ಅನ್ವಯಿಸುತ್ತದೆ.
ಜೀಸಸ್ ಸೆಡ್ ದಿ ಅವರ್ ಹ್ಯಾಸ್ ಕಮ್, ವರ್ಸ್ 23, ದಿ ಸನ್ ಆಫ್ ಮ್ಯಾನ್ ಮಸ್ಟ್ ಬಿ ಗ್ಲೋರಿಫೈಡ್.
23ನೇ ವಚನದಲ್ಲಿ ಯೇಸು ಹೇಳುತ್ತಾರೆ, ಮನುಷ್ಯಕುಮಾರನು ಮಹಿಮೆ ಹೊಂದುವ ಸಮಯ ಬಂದಿದೆ.
ಇಟ್ ಆಲ್ಸೋ ಅಪ್ಲೈಸ್ ಟು ಅಸ್.
ಅದು ನಮಗೂ ಕೂಡ ಅನ್ವಯಿಸುತ್ತದೆ.
ಬಿಕಾಸ್ ಹಿ ಸೆಡ್ ಇನ್ ವರ್ಸ್ 25, ಇಫ್ ಯು ಲವ್ ಯುವರ್ ಲೈಫ್ ಯು ಲೂಸ್.
25ನೇ ವಚನದಲ್ಲಿ ಯೇಸು ಹೇಳುತ್ತಾರೆ, ನಿಮ್ಮ ಪ್ರಾಣವನ್ನು ಪ್ರೀತಿಸೋದಾದ್ರೆ ಅದನ್ನು ಕಳ್ಕೊಳ್ತೀರಿ.
ಹೇಟ್ ಯುವರ್ ಲೈಫ್ ಇನ್ ದಿಸ್ ವರ್ಲ್ಡ್, ಯು ವಿಲ್ ಕೀಪ್ ಇಟ್ ಟು ಲೈಫ್.
ಆದರೆ ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಹಾಗಾಗಿ ಯೇಸು ಹೇಳ್ತಾರೆ,
ಎನಿವನ್ ಸರ್ವ್ಸ್ ಮೀ ಯು ಗಾಟ್ ಟು ಫಾಲೋ.
ನನ್ನ ಸೇವೆಯನ್ನು ಮಾಡುವವನು ನನ್ನ ಹಿಂದೆ ಬರಲಿ.
ಅಂಡ್ ವೇರ್ ಐ ಆಮ್ ದೇರ್ ವಿಲ್ ಮೈ ಸರ್ವೆಂಟ್ ಆಲ್ಸೋ ಬಿ.
ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುತ್ತಾನೆ.
ಯು ವಿಲ್ ಬಿ ಆನ್ ದಿ ಕ್ರಾಸ್.
ನಾನು ಶಿಲುಬೆಯಲ್ಲಿ ಇರೋದಾದ್ರೆ ನೀವು ಅಲ್ಲೇ ಇರ್ತೀರಿ.
ರೈಸ್ಡ್ ಫ್ರಮ್ ದಿ ಡೆಡ್, ಯು ವಿಲ್ ಬಿ ರೈಸ್ಡ್ ಫ್ರಮ್ ದಿ ಡೆಡ್.
ನಾನು ಸತ್ತದ್ರಿಂದ ನಾನು ಪರಲೋಕದ ಸಿಂಹಾಸನದಲ್ಲಿ ಕೂಡೋದಾದ್ರೆ ನೀವು ಕೂಡ ಅಲ್ಲೇ ಕೂಡುತ್ತೀರಿ.
Anyone serves me, the Father will honor
him. ನನ್ನನ್ನು ಯಾರಾದರೂ ಸೇವೆ ಮಾಡೋದಾದ್ರೆ ಅವರಿಗೆ ತಂದೆಯು ಸನ್ಮಾನಿಸುತ್ತಾರೆ.
My brother, sister,
ನನ್ನ ಪ್ರಿಯ ಸಹೋದರ ಸಹೋದರಿಯರೇ,
you want God to honor you?
ದೇವರು ನಿಮ್ಮನ್ನು ಸನ್ಮಾನಿಸಬೇಕಾ?
Serve him.
ಆತನ ಸೇವೆಯನ್ನು ಮಾಡ್ರಿ.
It says if anyone serves me, the Father will honor him.
ಯಾವನಾದರೂ ನನ್ನ ಸೇವೆಯನ್ನು ಮಾಡುವುದಾದ್ರೆ ತಂದೆಯು ಅವರನ್ನು ಸನ್ಮಾನಿಸುತ್ತಾನೆ.
So we see here,
ಹಾಗಾಗಿ ನಾವಿಲ್ಲಿ ನೋಡ್ತೇವೆ,
that Jesus chose that way.
ಯೇಸು ಆ ಮಾರ್ಗ ತೋರಿಸಿದ್ದಾರೆ.
He could have avoided.
ಯೇಸು ಅದನ್ನು ತಪ್ಪಿಸಿಕೊಬಹುದಾಗಿತ್ತು.
He says in verse 27.
27ನೇ ವಚನದಲ್ಲಿ ಯೇಸು ಹೇಳ್ತಾರೆ,
as I face the cross, my soul is troubled.
ನಾನು ಶಿಲುಬೆಯನ್ನು ಎದುರಿಸುವಾಗ ಪ್ರಾಣವು ತತ್ತರಿಸುತ್ತದೆ ಎಂಬುದಾಗಿ.
ಇಟ್ ವಾಸ್ ಮೋರ್ ಡಿಫಿಕಲ್ಟ್ ಫಾರ್ ಹಿಮ್ ಬಿಕಾಸ್ ಹಿ ಹ್ಯಾಡ್ ಟು ನಾಟ್ ಜಸ್ಟ್ ಗೋ ಥ್ರೂ ದ ಫಿಸಿಕಲ್ ಪೇನ್ ಬಟ್ ಬಿ ಫೋರ್ಸೇಕನ್ ಬೈ ದ ಫಾದರ್.
ಅದು ಯೇಸುವಿಗೆ ಬಹಳ ಕಷ್ಟ ಆಗಿತ್ತು, ಯಾಕೆಂದ್ರೆ ದೈಹಿಕ ನೋವನ್ನು ಅನುಭವಿಸುವುದು ಮಾತ್ರ ಅಲ್ಲ, ತಂದೆಯಿಂದ ಕೈ ಬಿಡಲ್ಪಡಬೇಕಾಗಿತ್ತು.
ವಿ ವಿಲ್ ನೆವರ್ ಹ್ಯಾವ್ ಟು.
ನಾವು ಅದನ್ನು ಮಾಡಬೇಕಾಗುವುದಿಲ್ಲ.
ಫಾರ್ ಹಿಮ್ ದ ಕ್ರಾಸ್ ವಾಸ್ ಅ ಮಿಲಿಯನ್ ಟೈಮ್ಸ್ ಮೋರ್ ದನ್ ಇಟ್.
ನಮ್ಮ ಶಿಲುಬೆಗಿಂತ ಯೇಸುವಿನ ಶಿಲುಬೆ ಲಕ್ಷಾಂತರ ಪಾಲು ದೊಡ್ಡದಾಗಿತ್ತು.
Soul is troubled.
ಯೇಸು ಹೇಳ್ತಾರೆ, ನನ್ನ ಪ್ರಾಣ ತತ್ತರಿಸುತ್ತದೆ.
What shall I say now?
ಈಗ ನಾನು ಏನ್ ಹೇಳಬೇಕು?
Shall I say, Father, save me from this?
ತಂದೆಯೇ ಈ ಕಾಲದೊಳಗಿಂದ ನನ್ನ ತಪ್ಪಿಸು ಅಂತ ಹೇಳಬೇಕು?
ಆಗ
ಯೇಸು ಹೇಳ್ತಾರೆ, ನಾನು ಈ ರೀತಿ ಹೇಳೋದಿಲ್ಲ ಅಂತ.
Father, glorify
thy name. ತಂದೆಯೇ ನಿನ್ನ ನಾಮ ಮಹಿಮೆ ಹೊಂದಬೇಕು.
I want you to remember that.
ಇದನ್ನ ನೀವು ನೆನಪಿಡ್ರಿ.
When you face some difficult trial,
ನಿಮ್ಮ ಜೀವಿತದಲ್ಲಿ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸುವಾಗ ಈ ರೀತಿ ಹೇಳಿರಿ.
What shall I say now, Lord?
ಈಗ ನಾನೇನಂತ ಹೇಳಬೇಕು ಕರ್ತನೆ?
Save me from this hour.
ಈ ಸಮಯದೊಳಗಿನಿಂದ ತಪ್ಪಿಸು ಅಂತ ಹೇಳಬೇಕು?
That's what my flesh wants.
ನನ್ನ ಮಾಂಸವು ಬಯಸುವಂತದ್ದೇ.
I will not pray that prayer.
ನಾನು ಆ ಪ್ರಾರ್ಥನೆ ಮಾಡೋದಿಲ್ಲ.
I will in every situation say, Father, glorify your name.
ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಾನು ಹೇಳಬೇಕು, ತಂದೆಯೇ ನಿನ್ನ ನಾಮವು ಮಹಿಮೆ ಹೊಂದಲಿ ಅಂತ. ಯೋಹಾನ 13ನೇ ಅಧ್ಯಾಯ.
You see these wonderful words.
ಅದ್ಭುತವಾದ ವಚನ ನೋಡ್ತೀರಿ.
Jesus, knowing that God, verse 3, the Father had given everything into his hand.
ಮೂರನೇ ವಚನದಲ್ಲಿ ತಂದೆಯು ತನಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ ಅಂತ ಯೇಸು ತಿಳಿದುಕೊಳ್ಳುತ್ತಾರೆ.
Come from God.
ಯೇಸು ದೇವರ ಬಳಿಯಿಂದ ಬಂದಿರ್ತಾರೆ.
He was going back to God.
ಮತ್ತೆ ದೇವರ ಬಳಿಗೆ ಹಿಂತಿರುಗಿ ಹೋಗ್ತಾರೆ.
He knew all that.
ಅವೆಲ್ಲ ಯೇಸುವಿಗೆ ಗೊತ್ತಿತ್ತು.
We would think the next verse says, well, he just
ಯೇಸು ಸಿಂಹಾಸನದ ಮೇಲೆ ಕುತ್ಕೊಳ್ತಾರೆ ಅಂತ ಮುಂದಿನ ವಚನ ಇದೆ ಅಂತ ಅನ್ಕೊಳ್ತೀವಿ ನಾವು. ಆದ್ರೆ ಇಲ್ಲಿ ಆತರ ಹೇಳಿಲ್ಲ.
Knowing that everything is in
ಎಲ್ಲವೂ ಆತನ ಕೈಲಿದೆ ಅಂತ ಯೇಸು ಗೊತ್ತಿತ್ತು.
He's got all authority.
ಯೇಸು ಎಲ್ಲ ಅಧಿಕಾರ ಹೊಂದಿದ್ರು.
Come from God.
ದೇವರ ಬಳಿಯಿಂದ ಬಂದಿದ್ರು.
Going back to God.
ದೇವರ ಬಳಿಗೆ ಹಿಂತಿರುಗ್ತಿದ್ರು.
What does he do?
ನಂತರ ಯೇಸು ಏನ್ ಮಾಡ್ತಾರೆ?
He starts washing the disciples.
ಯೇಸು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯಲು ಪ್ರಾರಂಭಿಸುತ್ತಾರೆ.
Takes a bowl of water.
ಒಂದು ಬಟ್ಟಲಿನಲ್ಲಿ ನೀರು ತೆಗೆದುಕೊಳ್ಳುತ್ತಾರೆ.
Now today,
ಇವತ್ತು,
when a man has authority,
ಒಬ್ಬ ಮನುಷ್ಯನು ಅಧಿಕಾರದಲ್ಲಿರುವಾಗ,
he goes and sits on a throne.
ಆತನು ಹೋಗಿ ಸಿಂಹಾಸನದ ಮೇಲೆ ಕೂತು ಬಿಡುತ್ತಾನೆ.
Preachers and leaders.
ಕ್ರೈಸ್ತ ಬೋಧಕರು ಮತ್ತು ನಾಯಕರು ಸಹ.
ಎಕ್ಸಾಕ್ಟ್ ಆಪೋಸಿಟ್ ಆಫ್ ಜೀಸಸ್.
ಯೇಸುವಿಗೆ ತದ್ವಿರುದ್ಧವಾಗಿರುವಂತದ್ದು.
ದಟ್ಸ್ ವೈ ಐ ಸೇ ದೇರ್ ಆರ್ ವೆರಿ ಫ್ಯೂ ಕ್ರಿಶ್ಚಿಯನ್ ಲೀಡರ್ಸ್ ಹೂ ಆರ್ ಆಕ್ಯುರೇಟ್ಲಿ ರೆಪ್ರೆಸೆಂಟಿಂಗ್.
ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದ್ರೆ, ಕೆಲವೇ ಮಂದಿ ಕ್ರೈಸ್ತ ನಾಯಕರು ಮಾತ್ರ ಕ್ರಿಸ್ತನನ್ನು ಪ್ರತಿಬಿಂಬಿಸುತ್ತಿದ್ದಾರೆ ಎಂಬುದಾಗಿ.
ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ಸರ್ವೆಂಟ್ಸ್, ದೇ ಆರ್ ಕಿಂಗ್ಸ್.
ಹೆಚ್ಚಿನವರು ಸೇವಕರಾಗಿಲ್ಲ, ರಾಜರಾಗಿದ್ದಾರೆ.
But look at Jesus.
ಆದ್ರೆ ಯೇಸುವನ್ನ ನೋಡ್ರಿ.
He knew that the Father had given everything into his hands.
ಯೇಸುವಿಗೆ ಗೊತ್ತಿತ್ತು ತಂದೆ ಎಲ್ಲವೂ ತನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ.
John 13:3.
ಯೋಹಾನ 13:3.
He had come from God.
ಯೇಸು ತಂದೆ ಬಳಿಯಿಂದ ಬಂದಿರ್ತಾರೆ. ತಂದೆ ಬಳಿಗೆ ಹಿಂತಿರುಗುತ್ತಾರೆ.
None of us can say.
ನಾವ್ಯಾರು ಆತರ ಹೇಳಕಾಗೋದಿಲ್ಲ.
Such authority.
ಆತನಿಗೆ ಅಂತ ಅಧಿಕಾರ ಇತ್ತು.
And he washes people.
ಆದರೂ ಯೇಸು ಜನರ ಕಾಲುಗಳನ್ನು ತೊಳೆದರು.
That is what he did in the last night of his earthly life.
ಇಹಲೋಕದ ಕೊನೆ ರಾತ್ರಿ ಯೇಸು ಮಾಡಿದ್ದು ಅದನ್ನೇ.
And that's a good example for us to follow.
ನಾವು ಹಿಂಬಾಲಿಸಲು ಅದು ಒಂದು ದೊಡ್ಡ ಮಾದರಿ.
Then Jesus told his disciples.
ಯೇಸು ತಮ್ಮ ಶಿಷ್ಯಂದರಿಗೆ ಹೇಳುತ್ತಾರೆ ಮುಂದೆ.
I'm giving you a new commandment now.
ನಾನು ನಿಮಗೆ ಹೊಸ ಆಜ್ಞೆ ಕೊಡುತ್ತೇನೆ.
Moses gave 10 commandments.
ಮೋಶೆ 10 ಆಜ್ಞೆ ಕೊಟ್ಟನು.
I'm not giving you 10 commandments.
ನಾನು ನಿಮಗೆ 10 ಆಜ್ಞೆ ಕೊಡೋದಿಲ್ಲ.
I'm giving you only one.
ನಾನು ನಿಮಗೆ ಒಂದೇ ಒಂದು ಆಜ್ಞೆ ಕೊಡುತ್ತೇನೆ.
I'm not asking you all to speak in tongues.
ನೀವೆಲ್ಲ ಅನ್ಯ ಭಾಷೆ ಮಾತಾಡ್ರಿ ಅಂತ ಹೇಳೋದಿಲ್ಲ.
I'm not asking you. I mean there are many things I want you to do.
ನೀವು ಅನೇಕ ಸಂಗತಿ ಮಾಡಬೇಕು ಅಂತ ಬಯಸುತ್ತೇನೆ.
Going to all the world, preach the gospel.
ಲೋಕದ ಪೂರ್ತಿ ಹೋಗಿ ಸುವಾರ್ತೆ ಸಾರಿ ಎಂಬುದಾಗಿ.
And many other things like that.
ಅದೇ ರೀತಿ ಅನೇಕ ಸಂಗತಿಗಳಿವೆ. ನಂಬಿಕೆಯನ್ನು ಇಡ್ರಿ ದೇವರಲ್ಲಿ.
Many things Jesus said.
ಯೇಸು ಅನೇಕ ಹೇಳಿದ್ರು.
But he says, I'm giving you one command.
ನಾನು ನಿಮಗೆ ಒಂದು ಆಜ್ಞೆ ಕೊಡುತ್ತೇನೆ ಎಂಬುದಾಗಿ ಯೇಸು ಹೇಳಿದ್ರು.
It's as if he gave all those little commandments like stars in the sky.
ಯೇಸು ಆಕಾಶದಲ್ಲಿರುವ ನಕ್ಷತ್ರಗಳಂತೆ ಸಣ್ಣ ಸಣ್ಣ ಆಜ್ಞೆಗಳನ್ನು ಕೊಟ್ಟಿದ್ರು.
And then now he gives one big one like the sun that blots out all those stars.
ಈಗ ನಕ್ಷತ್ರಗಳನ್ನೇ ಮೀರಿಸುವಂತ ಸೂರ್ಯನ ರೀತಿ ಒಂದು ದೊಡ್ಡ ಆಜ್ಞೆ ಯೇಸು ಕೊಡ್ತಾರೆ.
It's not that the stars are not there, they are there.
ಅಲ್ಲಿ ನಕ್ಷತ್ರ ಇಲ್ಲ ಅಂತಿಲ್ಲ, ನಕ್ಷತ್ರಗಳಿದೆ.
All the other commandments are there.
ಬೇರೆ ಆಜ್ಞೆಗಳೆಲ್ಲ ಇದೆ.
But in the light of this commandments it's almost as though those commandments disappear.
ಆದ್ರೆ ಈ ದೊಡ್ಡ ಆಜ್ಞೆ ಎಂಬ ಬೆಳಕಿನ ಎದುರುಗಡೆ ಸಣ್ಣ ಆಜ್ಞೆ ಎಂಬ ಬೆಳಕು ಕಾಣದಾಗ ಹೋಗ್ಬಿಡುತ್ತೆ.
And the night in the sky and say there are millions of little
ನೀವು ರಾತ್ರಿಯ ಸಮಯದಲ್ಲಿ ಆಕಾಶ ನೋಡುವಾಗ ಮಿಲಿಯನ್ ಗಟ್ಟಲೆ ನಕ್ಷತ್ರಗಳು ನಿಮಗೆ ಕಾಣಿಸುತ್ತವೆ.
Every time we look up and say hey there's only one light today. Right.
ಬೆಳಗಿನ ಸಮಯದಲ್ಲಿ ಹೇಳ್ತೀರಿ ಈಗ ಒಂದೇ ಒಂದು ಬೆಳಕಿದೆ ಅಂತ, ಕೇವಲ ಒಂದು.
And like that.
ಅದೇ ರೀತಿ
Jesus who gave many commandments.
ಯೇಸು ಅನೇಕ ಆಜ್ಞೆ ಕೊಟ್ಟಿದ್ದಾರೆ.
He now says.
ಈಗ ಯೇಸು ಹೇಳ್ತಾರೆ
one command.
ಒಂದು ಆಜ್ಞೆ ಎಂಬುದಾಗಿ.
It's like the sun.
ಅದು ಸೂರ್ಯನ ರೀತಿಯದ್ದು.
Bright.
ಹೆಚ್ಚು ಪ್ರಕಾಶಮಾನವಾದದ್ದು.
A new commandment.
ಹೊಸ ಆಜ್ಞೆ.
Now there was a commandment in the Old Testament too that you got to love your neighbor as yourself.
ಅಳವಡಂಬಡಿಕೆ ಎಲ್ಲ ಕೂಡ ಆಜ್ಞೆ ಇದೆ ನಿಮ್ಮ ನೆರೆಹೊರೆಯವರನ್ನ ನಿಮ್ಮಂತೆ ಪ್ರೀತಿಸಿ ಅಂತ.
Is this the same?
ಇದು ಅದೇ ರೀತಿನ?
In that case it's not a new commandment.
ಆದರೆ ಆ ಪ್ರಕರಣದಲ್ಲಿ ಇದು ಹೊಸ ಆಜ್ಞೆ ಅಲ್ಲ.
Then I'm repeating the old commandment love your neighbor as yourself.
ನಿಮ್ಮ ನೆರೆಹೊರೆಯವರನ್ನ ನಿಮ್ಮಂತೆ ಪ್ರೀತಿಸಿರಿ ಎಂಬುದಾಗಿ ಮತ್ತೆ ಹೇಳುತ್ತೇನೆ ಎಂಬುದಾಗಿ ಯೇಸು ಹೇಳುತ್ತಾರೆ.
How is it new here?
ಹೇಗೆ ಇಲ್ಲಿ ಹೊಸದಾಗುತ್ತಿದ್ದು?
Because now he gives an example.
ಈಗ ನಮಗೆ ಯೇಸು ಉದಾಹರಣೆ ಅಥವಾ ಮಾದರಿ ಕೊಟ್ಟಿದ್ದಾರೆ.
Love one another as I have loved you.
ನಾನು ನಿಮ್ಮನ್ನ ಪ್ರೀತಿಸಿದ ಪ್ರಕಾರ ಮತ್ತೊಬ್ಬರನ್ನು ಕೂಡ ಪ್ರೀತಿಸಿರಿ ಎಂಬುದಾಗಿ.
Love your neighbor as yourself.
ಈಗ ನೆರೆಹೊರೆಯವರನ್ನ ನಿಮ್ಮಂತೆಯೇ ಪ್ರೀತಿಸಿರಿ ಎಂಬುದಾಗಲ್ಲ.
Itself is a good standard but it's a low standard.
ಇದನ್ನ ನೋಡಿದ್ರೆ ಒಳ್ಳೆ ಗುಣಮಟ್ಟ ಅನ್ಸುತ್ತೆ, ಆದ್ರೆ ಇದು ತಳಮಟ್ಟದ್ದು.
Most Christians don't even obey that.
ಹೆಚ್ಚಿನ ಕ್ರೈಸ್ತರು ಇದಕ್ಕೂ ವಿಧೇಯರಾಗುವುದಿಲ್ಲ.
But Jesus standard is even higher.
ಆದ್ರೆ ಯೇಸುವಿನ ಮಟ್ಟವು ಇದಕ್ಕಿಂತ ಉನ್ನತವಾದದ್ದು.
As I have loved you.
ನಾನು ನಿಮ್ಮನ್ನು ಪ್ರೀತಿಸಿದ ಪ್ರಕಾರ.
As I laid down my life for you.
ನಾನು ನಿಮಗಾಗಿ ನನ್ನ ಪ್ರಾಣವನ್ನೇ ಅರ್ಪಿಸುವ ಪ್ರಕಾರ.
You love each other so much you're willing to lay down your life for each
other. ಒಬ್ಬರನ್ನೊಬ್ಬರು ನಿಮ್ಮ ಪ್ರಾಣವನ್ನು ಅರ್ಪಿಸುವಷ್ಟರ ಮಟ್ಟಿಗೆ ಒಬ್ಬರನ್ನೊಬ್ಬರು ನೀವು ಹೆಚ್ಚಾಗಿ
ಪ್ರೀತಿಸಬೇಕು.
ದೈಹಿಕವಾಗಿ ನಮಗೆ ಆ ತರ ಅವಕಾಶ ಇಲ್ಲ, ಆದ್ರೆ
ಇನ್ವರ್ಡ್ಲಿ
ಒಳಗಿನ ಭಾಗದಲ್ಲಿ.
ಸಪೋಸಿಂಗ್ ಎ ಬ್ರದರ್ ಸೇಸ್ ಸಮಥಿಂಗ್,
ಯಾರೋ ಒಬ್ಬ ಸಹೋದರನು ಏನೋ ಒಂದು ಹೇಳಿರ್ತಾರೆ ಅದು ನನಗೆ ನೋವಾಗಿರುತ್ತೆ. ನನ್ನ ಪ್ರಾಣವನ್ನು ಅರ್ಪಿಸಲು ಆಗಲ್ವಾ ಅವಾಗ?
ಓ ಲಾರ್ಡ್ ಐ ಜಸ್ಟ್ ಡೈಡ್ ಮೈ,
ದೇವರೇ ನನ್ನ ಸ್ವಾರ್ಥಕ್ಕೆ ನಾನು ಸಾಯುತ್ತೇನೆ ಎಂಬುದಾಗಿ ಹೇಳಬೇಕು. ಆತನು ಹೇಳಿರುವಂತಹ ವಿಷಯವಾಗಿ ನಾನು ಬೇಸರಗೊಳ್ಳೋದಿಲ್ಲ, ನಾನು ಪ್ರೀತಿಸುತ್ತೇನೆ ಆತನನ್ನು.
ಐ ಆಮ್ ನಾಟ್ ಗೋಯಿಂಗ್ ಟು ಗೆಟ್ ಅಪ್ಸೆಟ್.
ನಾನು ಆತನೊಟ್ಟಿಗೆ ಅಸಮಾಧಾನಗೊಳ್ಳೋದಿಲ್ಲ.
ವಾಟ್ ಡಿಡ್ ಐ ಡು ಇನ್ ದಟ್ ಮೊಮೆಂಟ್?
ಆ ಕ್ಷಣದಲ್ಲಿ ನಾನು ಏನ್ ಮಾಡಬೇಕು?
ಐ ಲೇಡ್ ಡೌನ್ ಮೈ ಲೈಫ್ ಫಾರ್ ಹಿಮ್ ಜಸ್ಟ್ ಲೈಕ್ ಜೀಸಸ್ ಲೇಡ್ ಡೌನ್.
ಯೇಸು ನನಗಾಗಿ ಪ್ರಾಣವನ್ನು ಅರ್ಪಿಸಿದ ಪ್ರಕಾರ ನಾನು ಆ ಸಹೋದರನಿಗಾಗಿ ಪ್ರಾಣವನ್ನು ಅರ್ಪಿಸಿದೆ.
Then he said in verse 35.
35ನೇ ವಚನದಲ್ಲಿ
all men will know you are my disciples if you love one another like this.
ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು.
People know we are disciples.
ನಾವು ಯೇಸುವಿನ ಶಿಷ್ಯಂದ್ರು ಅಂತ ಜನರಿಗೆ ಹೇಗೆ ಗೊತ್ತಾಗಬೇಕು? ಸತ್ಯವೇದವನ್ನು ಹೊತ್ತುಕೊಂಡು ಹೋಗೋದ್ರಿಂದ, ಯೇಸುವಿನ ನಾಮವನ್ನು ಹೇಳೋದ್ರಿಂದ,
standing in the streets and preaching,
ಬೀದಿಯಲ್ಲಿ ನಿಂತು ಸುವಾರ್ತೆ ಸಾರೋದ್ರಿಂದ,
speaking in
ಅನ್ಯ ಭಾಷೆ ಮಾತಾಡೋದ್ರಿಂದ,
healing the sick in Jesus' name,
ರೋಗಿಗಳನ್ನ ಯೇಸುವಿನ ಹೆಸರಲ್ಲಿ ಸ್ವಸ್ಥಪಡಿಸೋದ್ರಿಂದ, ಇವ್ಯಾವೂ ಅಲ್ಲ.
Jesus said,
ಯೇಸು ಹೇಳುತ್ತಾರೆ,
all men will know you are my disciples when you love one another like I love you.
ನಾನು ನಿಮ್ಮನ್ನ ಪ್ರೀತಿಸಿದ ಪ್ರಕಾರ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದ್ರೆ ಜನರು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು.
That's a form of evangelism.
ಸುವಾರ್ತಿಕತೆಯ ಸ್ವರೂಪ ಅದು.
He didn't say love them.
ಅವರನ್ನ ಪ್ರೀತಿಸಿರಿ ಎಂಬುದು ಹೇಳಲಿಲ್ಲ.
The people in the world.
ಲೋಕದಲ್ಲಿರುವಂತಹ ಜನರನ್ನ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ.
We would think that Jesus would say the new commandment is love everybody in the world.
ನಾವು ಅಂದುಕೊಳ್ತೀವಿ ಲೋಕದಲ್ಲಿರುವಂತಹ ಎಲ್ಲರನ್ನು ಪ್ರೀತಿಸಿರಿ ಎಂಬುದಾಗಿ ಯೇಸು ಹೇಳಿದ್ದಾರೆ ಅಂತ.
Jesus is very realistic.
ಆ ರೀತಿ ಹೇಳಲಿಲ್ಲ ಯೇಸು, ವಾಸ್ತವಿಕತೆಯಿಂದ ಕೂಡ.
Love one another.
ಒಬ್ಬರನ್ನೊಬ್ಬರು ಪ್ರೀತಿಸಿರಿ.
He didn't ask us to love the whole world. He said love one another.
ಲೋಕವನ್ನೆಲ್ಲ ಪ್ರೀತಿಸಿರಿ ಎಂಬುದಾಗಿ ಯೇಸು ಹೇಳಿಲ್ಲ, ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ ಹೇಳಿದ್ದಾರೆ.
There are 6 billion people in the world.
ಲೋಕದಲ್ಲಿ 6 billion ಹೆಚ್ಚಿಗೆ ಜನರಿದ್ದಾರೆ. ಎಲ್ಲರನ್ನು ಹೇಗೆ ಪ್ರೀತಿಸ್ತೀರಿ ನೀವು?
Very easy to say I love the whole world.
ನಾನು ಇಡೀ ಲೋಕವನ್ನ ಪ್ರೀತಿಸ್ತೀನಿ ಅಂತ ಹೇಳೋ ಸುಲಭ. ಅವರಿಗಾಗಿ ನೀವು ಏನು ಮಾಡಬೇಕಾಗಿರೋದಿಲ್ಲ.
What do you do for the people in Russia?
ರಷ್ಯಾ ಮತ್ತು ಚೀನಾದಲ್ಲಿರುವಂತಹ ಜನರಿಗೆ ಏನ್ ಮಾಡ್ತಾರೆ? ನಾನು ಅವ್ರನ್ನ ಪ್ರೀತಿಸ್ತೀನಿ ಅಂತ ಹೇಳಬಹುದು. ಯೇಸು ಹೇಳಿದ್ದಾರೆ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ ಅಂತ.
John the Apostle said,
ಅದಕ್ಕಾಗಿ ಸ್ನಾನಿಕನಾದ ಯೋಹಾನನು ಒಂದು ಯೋಹಾನ 4 ಅಧ್ಯಾಯದಲ್ಲಿ
ಹೇಳಿದ್ದಾರೆ,
ನೀವು ನೋಡುವಂತಹ ಸಹೋದರನನ್ನ ಪ್ರೀತಿಸ್ತೀರಾ?
ಸಿಸ್ಟರ್ ಹೂಮ್ ಯು ಸೀ,
ನೀವು ನೋಡುವಂತಹ ಸಹೋದರಿಯನ್ನ ಪ್ರೀತಿಸ್ತೀರಾ?
Who is that sister?
ಯಾರು ಆ ಸಹೋದರಿ?
Your wife.
ನಿಮ್ಮ ಹೆಂಡತಿ.
You see her every day.
ಪ್ರತಿನಿತ್ಯ ನೋಡ್ತೀರಿ.
Can you love her?
ಅವರನ್ನ ಪ್ರೀತಿಸ್ತೀರಾ?
Who is the brother whom you see?
ನೀವು ನೋಡುವಂತಹ ಸಹೋದರಿ ಯಾರು?
Your husband.
ನಿಮ್ಮ ಗಂಡ.
Can you love him?
ಅವರನ್ನ ಪ್ರೀತಿಸ್ತೀರಾ?
That's the test.
ಅದು ಪರೀಕ್ಷೆ.
If you can't love that person whom you see every day,
ನೀವು ಪ್ರತಿನಿತ್ಯ ನೋಡುವಂತವರನ್ನ ಪ್ರೀತಿಸಲಿಲ್ಲ ಅಂದ್ರೆ,
don't think you can love the whole world.
ಇಡೀ ಲೋಕವನ್ನ ಪ್ರೀತಿಸ್ತೀನಿ ಅಂತ ಅನ್ಕೊಂಡು
ಹೋಗ್ಬಿಟ್ಟು, that's a lot of deception.
ಅದು ದೊಡ್ಡ ವಂಚನೆ.
So the mark of the disciples of Jesus is that they love one another.
ಯೇಸುವಿನ ಶಿಷ್ಯಂದರ ಗುರುತ ಯಾವುದಪ್ಪ ಅಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸುವಂತದ್ದು.
John 14:15-17 are words that Jesus spoke when he was
ಯೋಹಾನ 14:15-17 ಅಧ್ಯಾಯಗಳಲ್ಲಿ ಇರುವಂತದ್ದು ಯೇಸುವು ಕೊನೆಯ ಭೋಜನದ ಸಮಯದಲ್ಲಿ ನುಡಿದ ಮಾತುಗಳು.
After Judas Iscariot had gone out,
ಇಸ್ಕರಿಯುತ ಯೂದನು ಹೊರಗಡೆ ಹೋದಂತ ಸಮಯದಲ್ಲಿರಬಹುದು.
Because immediately after that,
ಇದಾದ ನಂತರ ತಕ್ಷಣದಲ್ಲಿ,
they went into the garden of Gethsemane.
ಅವರು ಗೆತ್ಸೆಮನೆ ತೋಟಕ್ಕೆ ಹೋಗ್ತಾರೆ.
And in these chapters,
ಈ ಅಧ್ಯಾಯಗಳಲ್ಲಿ,
there's so much of wonderful truth in every word.
ಅದ್ಭುತವಾದ ಸತ್ಯಗಳಿದೆ ಪ್ರತಿಯೊಂದು ವಚನದಲ್ಲಿ.
Look at all of them.
ಎಲ್ಲವನ್ನೂ ನೋಡ್ಲಿಕ್ಕೆ ಆಗೋದಿಲ್ಲ.
Jesus said, I am the way, the truth and the life. Verse 6 of John 14, no one comes to the Father but by me.
ಯೋಹಾನ 14:6 ಯೇಸು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ ಅಂತ.
Tell us as Christians, you people are so narrow minded. You say Jesus is the only way.
ಜನರು ನಮಗೆ ಹೇಳುತ್ತಾರೆ, ನೀವು ಕ್ರೈಸ್ತರು ಬಹಳ ಇಕ್ಕಟ್ಟಾದ ಮನಸ್ಸನ್ನು ಹೊಂದಿಕೊಂಡಿದ್ದೀರಿ, ಯೇಸು ಒಬ್ಬನೇ ಮಾರ್ಗ ಅಂತ ಹೇಳುತ್ತೀರಿ ಅಂತ.
Not my words.
ನಾನು ಹೇಳ್ತೀನಿ, ಅದು ನನ್ನ ಮಾತಲ್ಲ.
I'm just quoting Jesus.
ನಾನು ಯೇಸುವನ್ನ ಉಲ್ಲೇಖಿಸುತ್ತಿದ್ದೇನೆ.
You want me to misquote him?
ನಾನು ಆತನನ್ನ ತಪ್ಪಾಗಿ ಉಲ್ಲೇಖಿಸಬೇಕು?
You want me to tell a lie or the truth?
ನಾನು ಸುಳ್ಳನ್ನು ಹೇಳಬೇಕಾ ಅಥವಾ ಸತ್ಯವನ್ನು ಹೇಳಬೇಕಾ?
Okay, here's the truth.
ಆತನೆ ಸತ್ಯನು.
Not what I'm saying.
ನಾನು ಹೇಳ್ತಾ ಇಲ್ಲ.
I'm quoting.
ನಾನು ಯೇಸುವನ್ನು ಉಲ್ಲೇಖಿಸುತ್ತಿದ್ದೇನೆ.
Jesus said.
ಯೇಸು ಹೇಳಿದ್ದಾರೆ.
He is the way.
ಆತನೆ ಮಾರ್ಗನು.
No one comes to the Father but through him.
ಆತನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ನಾನು ಏನು ಹೇಳಬೇಕು?
Supposing Mahatma Gandhi said something.
ಮಹಾತ್ಮ ಗಾಂಧಿ ಏನೋ ಒಂದು ಹೇಳಿರ್ತಾರೆ.
I change his words and say he said something else.
ಅವರ ಮಾತನ್ನ ಬದಲಾಯಿಸಿ ನಾನು ಇನ್ನೊಂದೇನೋ ಹೇಳಬಹುದಾ?
No.
ಇಲ್ಲ.
Jesus said something. How can I change his
words? ಯೇಸು ಏನೋ ಒಂದು ಮಾತನ್ನ ಹೇಳಿದರೆ ಅಂದ್ರೆ ಆ ಮಾತನ್ನ ಹೇಗೆ ಬದಲಾಯಿಸಲಿ?
He is a liar. That's up to you.
ನೀವು ಆತನನ್ನ ಸುಳ್ಳುಗಾರ ಅಂತ ಹೇಳಬಹುದು, ನಿಮಗೆ ಬಿಟ್ಟಿದ್ದು.
Or that he was a madman.
ಅಥವಾ ನೀವು ಹುಚ್ಚಾಂತ ಕರಿಬಹುದು ಆತನನ್ನ.
But I believe he is the son of God and he spoke the
truth. ಆತನು ದೇವಕುಮಾರನು, ಸತ್ಯವನ್ನೇ ಆಡುತ್ತಾನೆ ಎಂಬುದು ನಂಬಿಕೆ.
No one can come to the Father except through
ಆತನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ನಾನು ನಂಬುತ್ತೇನೆ ಅದನ್ನ.
And I know it's true.
ಅದು ಸತ್ಯ ಎಂಬುದಾಗಿ ಸಹ ನಂಗೆ ಗೊತ್ತು.
So we also see here Jesus telling us how we are to keep his commandments.
ತನ್ನ ಆಜ್ಞೆಗಳನ್ನು ಹೇಗೆ ಪಾಲಿಸುವುದು ಅಂತ ಯೇಸು ಹೇಳಿರುವುದನ್ನು ನೋಡ್ತೇವೆ ನಾವು.
The Old Testament, God told people to keep his commandments.
ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಆಜ್ಞೆಗಳನ್ನು ಭಯದಿಂದ ಕೈಗೊಳ್ಳುವಂತ ಹೇಳ್ತಾರೆ, ಇಲ್ಲವಾದಲ್ಲಿ ಶಿಕ್ಷಿಸುತ್ತೇನೆ. ವಿಧೇಯರಾಗಲಿಲ್ಲ ಅಂದ್ರೆ,
I'll give you some reward if you obey.
ನೀವು ವಿಧೇಯರಾಗೋದಾದ್ರೆ ಬಹುಮಾನ ಕೊಡ್ತೀನಿ.
But now we are in a new covenant.
ಆದ್ರೆ ನಾವೀಗ ಹೊಸ ಒಡಂಬಡಿಕೆಯಲ್ಲಿದ್ದೇವೆ.
No threat of punishment.
ಇಲ್ಲಿ ದಂಡನೆಯ ಬೆದರಿಕೆ ಇಲ್ಲ.
No promise of reward.
ಬಹುಮಾನ ಕೊಡುತ್ತೇನೆಂಬ ವಾಗ್ದಾನ ಇಲ್ಲ.
ಓನ್ಲಿ ಒನ್ ವರ್ಡ್,
ಒಂದೇ ಒಂದು ಮಾತು.
ಇಫ್ ಯು ಲವ್ ಮೀ, ವರ್ಸ್ 15, ಕೀಪ್ ಮೈ ಕಮಾಂಡ್ಸ್.
15ನೇ ವಚನ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವಿರಿ.
ಇಫ್ ಯು ಡೋಂಟ್ ಲವ್ ಮೀ,
ನೀವು ನನ್ನನ್ನು ಪ್ರೀತಿಸಲಿಲ್ಲ ಅಂದ್ರೆ,
ಡೂ ವಾಟ್ ಯು ಲೈಕ್,
ನಿಮಗೆ ಇಷ್ಟ ಬಂದಂಗೆ ಮಾಡ್ರಿ.
ಯು ಡೋಂಟ್ ಹ್ಯಾವ್ ಟು ಒಬೇ,
ವಿಧೇಯರಾಗುವ ಅವಶ್ಯಕತೆ ಇಲ್ಲ.
ನೌ ಟು ಕೀಪ್ ಹಿಸ್ ಕಮಾಂಡ್ಮೆಂಟ್ಸ್ ಇಸ್ ಸೋ ಡಿಫಿಕಲ್ಟ್.
ಈಗ ಆತನ ಆಜ್ಞೆಗಳನ್ನು ಕೈಗೊಳ್ಳುವುದು ಕಷ್ಟ.
ಹೌ ಟು ಕೀಪ್ ಇಟ್,
ಹೇಗೆ ಕೈಗೊಳ್ಳುವುದು?
ಇಂಪಾಸಿಬಲ್,
ಅಸಾಧ್ಯ.
Then the next verse Jesus says,
ಮುಂದಿನ ವಚನ ಯೇಸು ಹೇಳ್ತಾರೆ,
I will ask the Father to give you a helper to keep
ನನ್ನ ಆಜ್ಞೆಗಳನ್ನು ಕೈಗೊಳ್ಳುವಂತೆ ಇವರಿಗೆ ಸಹಾಯಕನನ್ನು ಕೊಡುವ ಎಂಬುದಾಗಿ ತಂದೆ ಬಳಿ ಕೇಳ್ತಾನೆ.
Holy Spirit,
ಅದು ಪವಿತ್ರಾತ್ಮನು.
So why did Jesus send the Holy Spirit?
ಯಾಕೆ ಯೇಸು ಪವಿತ್ರಾತ್ಮನನ್ನು ಕಳುಹಿಸಬೇಕಾಗಿ ಬಂತು?
According to these verses,
ಈ ವಚನದ ಪ್ರಕಾರವಾಗಿ,
to help us to keep his commandments,
ನಾವು ಆತನ ಆಜ್ಞೆಗಳನ್ನು ಕೈಗೊಳ್ಳಲು ಸಹಾಯವಾಗಲೆಂದು.
People haven't understood that.
ಅನೇಕರು ಇದನ್ನು ಅರ್ಥ ಮಾಡಿಕೊಂಡಿಲ್ಲ.
Now let's turn to chapter 15.
ಈಗ 15ನೇ ಅಧ್ಯಾಯ.
Jesus says here,
ಯೇಸು ಹೇಳ್ತಾರೆ ಇಲ್ಲಿ,
verse 16, you did not choose me but I chose
16ನೇ ವಚನದಲ್ಲಿ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನೇ ಮನ
ಆರಿಸಿಕೊಂಡಿದ್ದೇನೆ.
ಇದನ್ನು ನೆನಪಿಡಬೇಕಾದದ್ದು ಬಹಳ ಪ್ರಮುಖವಾಗಿದೆ.
ಕರ್ತನನ್ನು
ನಾನು ಆರಿಸಿಕೊಂಡಿದ್ದೇನೆ ಅಂತ ಅನ್ಕೊಂಡಿದ್ದೀರಿ?
No, you did that after I chose you.
ಕರ್ತರು ಹೇಳ್ತಾರೆ, ನಾನು ನಿಮ್ಮನ್ನು ಆರಿಸಿಕೊಂಡ ಮೇಲೆ ನೀವು
ಆರಿಸಿಕೊಂಡಿದ್ದು. 18ನೇ
ವಚನದಲ್ಲಿ ಈ ರೀತಿ ಹೇಳುತ್ತೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ದ್ವೇಷ ಮಾಡಿತ್ತು. ಒಂದು ವೇಳೆ ಲೋಕವು ನಿಮ್ಮನ್ನು ಪ್ರೀತಿಸುವುದಾದರೆ,
19ನೇ
ವಚನ ಹೇಳುತ್ತೆ, ಆಗ ನೀವು ಲೋಕಕ್ಕೆ ಸಂಬಂಧಪಟ್ಟವರು.
ಇಫ್ ಇನ್ ಯುವರ್ ಪ್ಲೇಸ್ ಆಫ್ ವರ್ಕ್,
ಕೆಲಸ ಮಾಡುವಂತಹ ಸ್ಥಳದಲ್ಲಿ,
worldly people love you,
ಲೋಕದ ಜನರು ನಿಮ್ಮನ್ನು ಪ್ರೀತಿಸುವಾಗ
you can be pretty sure that you are of the world.
ನಿಶ್ಚಯ ಪಡಿಸ್ಕೋಬೇಕು ನಾನು ಲೋಕಕ್ಕೆ ಸಂಬಂಧಪಟ್ಟವನು ಅಂತ.
Not of the world, the world will hate you.
ನೀವು ಲೋಕದವರಲ್ಲ ಅಂದ್ರೆ ಲೋಕವು ನಿಮ್ಮನ್ನು ದ್ವೇಷ ಮಾಡುತ್ತೆ.
And he said, if they persecuted me, verse 20, they'll persecute you also.
20ನೇ ವಚನದಲ್ಲಿ ಯೇಸು ಹೇಳುತ್ತಾರೆ ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು ಅಂತ.
Few have kept my word and a few will keep your word too.
ಕೆಲವರು ನನ್ನ ಮಾತನ್ನ ಕೈಗೊಂಡು ನಡೆದರು ಕೆಲವರು ಕೂಡ ನಿಮ್ಮ ಮಾತನ್ನು ಕೈಗೊಂಡು ನಡೆಯುತ್ತಾರೆ ಅಂತ ಹೇಳಿದರು.
John chapter 16.
ಯೋಹಾನ 16ನೇ ಅಧ್ಯಾಯ.
Where Jesus said.
ಅಲ್ಲಿ ಯೇಸು ಹೇಳುತ್ತಾರೆ.
Verse 13.
13ನೇ ವಚನ.
When the spirit of truth is come, he will guide you into all the truth.
ಸತ್ಯದ ಆತ್ಮನು ಬಂದಾಗ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಅಂತ.
What is all the
ಸಕಲ ವಿಷಯದಲ್ಲಿಯೂ ಸತ್ಯ ಅಂದ್ರೇನು?
First of all, the truth about ourselves.
ಮೊದಲು ನಮ್ಮ ವಿಷಯದಲ್ಲಿ ಸತ್ಯವಾಗಿರಬೇಕು.
That means there are so many areas in my life where I don't know where I'm doing something wrong.
ಅದರ ಅರ್ಥ ನನ್ನಲ್ಲಿ ಹಲವಾರು ಕ್ಷೇತ್ರಗಳಿದೆ ನನಗೆ ಗೊತ್ತಿಲ್ಲ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ.
I want light on all these areas.
ಎಲ್ಲಾ ಕ್ಷೇತ್ರಗಳಲ್ಲೂ ನನಗೆ ಬೆಳಕಬೇಕು.
It's like saying if I've got 10 sicknesses in my body, I don't want to discover 9 of them. I want to discover all 10.
ಅದು ಯಾವ ತರ ಅಂದ್ರೆ ನನ್ನಲ್ಲಿ 10 ಕಾಯಿಲೆಗಳಿತ್ತಪ್ಪ ಅಂದ್ರೆ ನನಗೆ 9 ಕಾಯಿಲೆಗಳು ಮಾತ್ರ ಗ್ರಹಿಕೆಗೆ ಬರೋದಲ್ಲ 10 ಕಾಯಿಲೆಗಳು ನನ್ನ ಗ್ರಹಿಕೆಗೆ ಬರಬೇಕು.
And if a doctor exposes 9 and heals me of 9.
ವೈದ್ಯರು ನನ್ನಲ್ಲಿ 9 ಕಾಯಿಲೆಗಳನ್ನು ಮಾತ್ರ ತೋರಿಸಿ ಆ 9 ಕಾಯಿಲೆಗಳನ್ನು ಸ್ವಸ್ಥ ಮಾಡೋದಾದ್ರೆ ಒಳ್ಳೇದು ನಾನು ಸಂತೋಷ ಪಡ್ತೇನೆ
ನಾಟ್ ಪರ್ಫೆಕ್ಟ್ಲಿ
ಆದ್ರೆ ಸಂಪೂರ್ಣವಾಗಿ ಸಂತೋಷ ಪಡೋದಿಲ್ಲ
ಐ ಸ್ಟಿಲ್ ವರ್ಕ್ ಆನ್ ದಟ್ ಒನ್ ಸಿಕ್ನೆಸ್
ಆ ಮತ್ತೊಂದು ಕಾಯಿಲೆಯನ್ನು ಕೂಡ ಕಂಡುಕೊಳ್ಳಲು ಪ್ರಯತ್ನ ಮಾಡ್ತೇನೆ
ಪೀಪಲ್ ಸೇ ಆರ್ಂಟ್ ಯು ಹ್ಯಾಪಿ ದಟ್ 9 ಸಿಕ್ನೆಸಸ್ ಹ್ಯಾವ್ ಗಾನ್ ಔಟ್ ಆಫ್ ಯುವರ್
ಬಾಡಿ ಜನರು ನನಗೆ ಕೇಳುವಾಗ ನಿನ್ನ ದೇಹದಲ್ಲಿ ಇರುವಂತಹ 9 ಕಾಯಿಲೆಗಳು ಹೋಗಿದೆ ಸಂತೋಷ ಇಲ್ಲ ಅಂತ ನಿನ್ನಲ್ಲಿ 1 ಕಾಯಿಲೆ ಮಾತ್ರ ಬಾಕಿ ಇದೆ
I don't even want one.
ನನಗೆ 1 ಕಾಯಿಲೆ ಕೂಡ ಉಳ್ಕೋಬಾರದು.
I don't even want a small sickness in my life.
ನನ್ನ ಜೀವಿತದಲ್ಲಿ ಒಂದೇ ಒಂದು ಕಾಯಿಲೆನೂ ಸಹ ಇರಬಾರದು.
You tell me.
ನೀವು ನನಗೆ ಹೇಳ್ರಿ.
How many of you would like to have a small sickness in your life?
ಎಷ್ಟು ಜನ ಇಷ್ಟಪಡ್ತೀರಿ ನಿಮ್ಮ ಜೀವಿತದಲ್ಲಿ ಸಣ್ಣ ಕಾಯಿಲೆ ಇರಲಿ ಅಂತ?
Nobody.
ಯಾರು ಇಲ್ಲ.
Not even a child.
ಒಂದು ಮಗು ಕೂಡ ಬಯಸೋದಿಲ್ಲ.
Why do you allow a small sin in your life?
ಯಾಕೆ ನಿಮ್ಮ ಜೀವಿತದಲ್ಲಿ ಸಣ್ಣ ಪಾಪವನ್ನು ಅನುಮತಿಸ್ತೀರಿ?
I'll tell you.
ನಾನು ನಿಮಗೆ ಹೇಳ್ತೇನೆ.
Because you think sin is not as serious as sickness.
ನೀವು ಯೋಚಿಸ್ತೀರಿ ಕಾಯಿಲೆಗಿಂತ ಪಾಪವು ಅಷ್ಟು ಗಂಭೀರವಾದದ್ದಲ್ಲ ಅಂತ.
You know, you need to ask God to open your eyes to show you that sin is worse than
AIDS. ಕೈಲೆಗಿಂತ ಪಾಪವು ಅತಿ ಕೆಟ್ಟದ್ದು ಎಂದು ನೀವು ನೋಡಲು ಸಹಾಯವಾಗುವಂತೆ ಕಣ್ಣನ್ನು ತೆರೆಯಲು ಕರ್ತನಲ್ಲಿ ಕೇಳಿಕೊಳ್ಳ್ರಿ. ರಕ್ತದ ಪರೀಕ್ಷೆಯ ವರದಿಯಲ್ಲಿ ನಿಮಗೆ ಏಡ್ಸ್ ಕಾಯಿಲೆ ಇದೆ ಅಂತ ನಿಮಗೆ ತಿಳಿದು ಬಂದ್ರೆ ನೀವು ಸಮಾಧಾನದಿಂದ ಮಲಗುತ್ತೀರಾ?
How can you sleep peacefully when you lose your temper?
ದಿನದ ಮಧ್ಯದಲ್ಲಿ ಯಾವಾಗಲಾದರೂ ಯಾವುದಾದರೂ ವಿಷಯವಾಗಿ ಸಿಟ್ಟುಕೊಂಡ್ರೆ ಹೇಗೆ ಸಮಾಧಾನವಾಗಿ ನಿದ್ದೆ ಮಾಡ್ತೀರಿ ನೀವು? ಯಾಕಂದ್ರೆ ಏಡ್ಸ್ ಕಾಯಿಲೆಗಿಂತ ಸಿಟ್ಟುಗೊಳ್ಳೋದು ಅಷ್ಟು ಗಂಭೀರವಾದದ್ದಲ್ಲ ಅಂತ ನೀವು ನಂಬಿದ್ರಿ. ನೀವು ಸ್ತ್ರೀಯನ್ನ ನೋಡಿ ಮೋಹಿಸುತ್ತೀರಿ ರಾತ್ರಿ ಸಮಾಧಾನ ಮಲಗುತ್ತೀರಿ ಯಾಕಂದ್ರೆ ಸೈತಾನನ್ನು ಮರಳು ಮಾಡಿದ್ದಾನೆ. ಸ್ತ್ರೀಯನ್ನ ಮೋಹಿಸುವಂತದ್ದು ಅಷ್ಟು ಗಂಭೀರವಾದದ್ದಲ್ಲ ಅಂತ ಹೇಳ್ತಾನೆ. ಏಡ್ಸ್ ರೀತಿಯ ಕಾಯಿಲೆ ನಿಮಗೆ ಬಂತು ಅಂದ್ರೆ ಅದು ಗಂಭೀರವಾದದ್ದು.
ಯು ನೋ ವೈ 99.9% ಆಫ್ ಕ್ರಿಶ್ಚಿಯನ್ಸ್ ಡೋಂಟ್ ಗೆಟ್ ವಿಕ್ಟರಿ.
ಶೇಕಡ 99%ರಷ್ಟು ಕ್ರೈಸ್ತರು ಪಾಪದ ಮೇಲೆ ಜಯವನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ. ಯಾಕೆ ಅಂತ ಗೊತ್ತಾ ನಿಮಗೆ?
ದೇ ಡೋಂಟ್ ಬಿಲೀವ್ ಸಿನ್ ಇಸ್ ಸೀರಿಯಸ್.
ಯಾಕಂದ್ರೆ ಪಾಪವು ಗಂಭೀರವಾದದ್ದು ಅಂತ ನಂಬೋದಿಲ್ಲ ಅವರು.
ಇಫ್ ಯು ವಾಂಟ್ ವಿಕ್ಟರಿ ಓವರ್ ಸಿನ್,
ನಿಮಗೆ ಪಾಪದ ಮೇಲೆ ಜಯ ಬೇಕಂದ್ರೆ
ಫಸ್ಟ್ ಥಿಂಗ್ ಇಸ್ ಯು ನೀಡ್ ಟು ಆಸ್ಕ್ ಗಾಡ್ ಟು ಶೋ ಯು ಹೌ ಸೀರಿಯಸ್.
ಮೊದಲು ನೀವು ಪಾಪವು ಎಷ್ಟು ಗಂಭೀರವಾದದ್ದೆಂದು ತೋರಿಸುವಂತೆ ಕರ್ತನಲ್ಲಿ ಕೇಳಬೇಕು.
ಸ್ಪಿರಿಟ್ ವಿಲ್ ಶೋ ಯು ದ ಟ್ರೂತ್.
ಪವಿತ್ರಾತ್ಮನು ನಿಮಗೆ ಸತ್ಯವನ್ನು ತೋರಿಸುತ್ತಾನೆ. ಪಾಪದ ಬಗ್ಗೆ ಸತ್ಯ, ನಿಮ್ಮ ಬಗ್ಗೆ ಸತ್ಯ,
ಆಲ್ಸೋ ದ ಟ್ರೂತ್ ಇನ್ ಗಾಡ್ಸ್ ವರ್ಡ್.
ದೇವರ ವಾಕ್ಯದಲ್ಲಿ ಸತ್ಯ.
ಇಫ್ ಯು ಫೈಂಡ್ ಸಮಥಿಂಗ್ ಇನ್ ಗಾಡ್ಸ್ ವರ್ಡ್,
ದೇವರ ವಾಕ್ಯದಲ್ಲಿ ನೀವೇನ ಕಂಡುಕೊಂಡ್ರೆ ಅಂದ್ರೆ
ಕಾಂಟ್ರರಿ ಟು ವಾಟ್ ಯು ಹ್ಯಾವ್ ಹರ್ಡ್ ಆಲ್ ದೀಸ್ ಇಯರ್ ವಾಟ್ ಯು ಹ್ಯಾವ್ ನೋನ್ ಬಿಲೀವ್ಡ್ ಆಲ್ ದಿ ಯುವರ್ ಲೈಫ್.
ನಿಮ್ಮ ಇಡೀ ಜೀವಿತದಲ್ಲಿ ಏನ್ ನಂಬಿಕೊಂಡು ಕಂಡುಕೊಂಡು ಬಂದಿದ್ದೀರಲ್ಲ ಅದ್ರ ವಿರುದ್ಧವಾಗಿ ಅದು ಕಂಡು ಬಂದ್ರೆ
ಯು ಸೇ ಓ ಹಿಯರ್ ಇಟ್ ಸ್ಪೀಕ್ಸ್ ದಟ್ ಐ ಮಸ್ಟ್ ಬಿ ಬ್ಯಾಪ್ಟೈಸ್ಡ್ ಆಫ್ಟರ್ ಐ ಆಮ್ ಬೋರ್ನ್.
ಆಗ ನೀವು ಹೇಳ್ತೀರಿ ಹೊಸದಾಗಿ ಹುಟ್ಟಿದ ನಂತರ ನಾನು ದೀಕ್ಷಾಸ್ನಾನ ಹೊಂದ್ಕೋಬೇಕು ಅಂತ ಇಲ್ಲಿ ಹೇಳಿದೆ.
ಸಿಂಗಲ್ ಕೇಸ್ ಇನ್ ದ ಬೈಬಲ್ ಆಫ್ ಅ ಚೈಲ್ಡ್ ಬೀಯಿಂಗ್ ಬ್ಯಾಪ್ಟೈಸ್ಡ್.
ಮಗುವು ದೀಕ್ಷಾಸ್ನಾನ ತೆಗೆದುಕೊಳ್ಳುವಂತ ಒಂದೇ ಒಂದು ಪ್ರಕರಣವು ಸತ್ಯವೇದದಲ್ಲಿ.
ವಾಟ್ ಇಫ್ ಐ ಟೇಕ್ ಬ್ಯಾಪ್ಟಿಸಮ್, ವಾಟ್ ವಿಲ್ ಹ್ಯಾಪನ್?
ನಾನು ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ಏನಾಗುತ್ತೆ?
ಪೇರೆಂಟ್ಸ್ ಮೇ ಗೆಟ್ ಅಪ್ಸೆಟ್,
ನನ್ನ ಪೋಷಕರು ಅಸಮಾಧಾನಗೊಳ್ಳಬಹುದು.
ಪಾಸ್ಟರ್ ವಿಲ್ ಗೆಟ್ ಅಪ್ಸೆಟ್,
ಪಾಸ್ಟರ್ ಅಸಮಾಧಾನಗೊಳ್ಳಬಹುದು.
ಐ ವಿಲ್ ಬಿ ಥ್ರೋನ್ ಔಟ್ ಆಫ್ ಸಮ್ ಚರ್ಚ್,
ಸಭೆಯಿಂದ ನನ್ನನ್ನು ಹೊರಗಾಕಬಹುದು.
ಐ ಬೆಟರ್ ಕೀಪ್.
ಹಾಗಾಗಿ ಅದನ್ನು ಮಾಡಿದರೆ ಒಳ್ಳೇದು ಅಂತ ಹೇಳಿದ್ರು.
ಹೋಲಿ ಸ್ಪಿರಿಟ್ ಲೆಡ್ ಯು ಟು ದ ಟ್ರೂತ್ ಇನ್ ದ ಸ್ಕ್ರಿಪ್ಚರ್.
ಪವಿತ್ರಾತ್ಮನು ನಿಮ್ಮನ್ನು ವಚನದಲ್ಲಿ ಸತ್ಯಕ್ಕೆ ನಡೆಸೋದಾದ್ರೆ
ಐ ವಾಂಟ್ ಟು ಅಕ್ಸೆಪ್ಟ್,
ಅದನ್ನು ನಾನು ಒಪ್ಪಿಕೊಳ್ಳಬೇಕು.
ದ ಸೇಮ್ ಥಿಂಗ್ ವಿತ್ ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್,
ಅದೇ ರೀತಿ ಪವಿತ್ರಾತ್ಮನಲ್ಲಿನ ಸ್ನಾನ.
That may be against what your church believes.
ನಿಮ್ಮ ಸಭೆಯು ನಂಬಿದ್ದರ ವಿರುದ್ಧವಾಗಿರಬಹುದು.
But it's in the Bible.
ಆದರೆ ಸತ್ಯವೇದದಲ್ಲಿದೆ.
So,
ಹಾಗಾಗಿ
many situations the Holy Spirit shows us the truth and decides whether you want to follow that.
ಅನೇಕ ಸನ್ನಿವೇಶಗಳಲ್ಲಿ ಪವಿತ್ರಾತ್ಮನ ನಿಮಗೆ ಸತ್ಯವನ್ನು ತೋರಿಸುತ್ತಾನೆ, ನೀವು ಹಿಂಬಾಲಿಸುತ್ತೀರೋ ಇಲ್ಲೋ ಎಂದು ನೋಡುತ್ತಾರೆ.
In John chapter 17, you read the only full-length prayer of Jesus described in the Bible.
Yohana 17ನೇ ಅಧ್ಯಾಯ ಯೇಸು ಮಾಡಿದಂತ ಒಂದೇ ಒಂದು ಉದ್ದನೆಯ ಪ್ರಾರ್ಥನೆಯ ಬಗ್ಗೆ ನಮೂದಾಗಿರುವಂತಹ ಸತ್ಯವೇದದಲ್ಲಿನ ಅಧ್ಯಾಯ.
Wonderful things we can see.
ಇಲ್ಲಿ ನಾವು ಅದ್ಭುತ ಸಂಗತಿಗಳನ್ನು ನೋಡಬಹುದು.
First of all,
ಮೊದಲನೆಯದಾಗಿ
that God gave him authority over all men. ವರ್ಸ್ 2
ಎರಡನೇ ವಚನದಲ್ಲಿ ರೀತಿ ಇದೆ, ಯೇಸುವಿಗೆ ದೇವರು ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರ ಕೊಟ್ಟಿರುತ್ತಾರೆ. ನಿಮ್ಮ ಸಭೆಯಲ್ಲಿ ದೇವರು ನಿಮಗೆ ಅಧಿಕಾರ ಕೊಟ್ಟಿದ್ದಾರ?
ವಾಟ್ ಇಸ್ ಇಟ್ ಫಾರ್?
ಅದು ಏನಕ್ಕಾಗಿ?
ವೈ ಡಿಡ್ ದಿ ಫಾದರ್ ಗಿವ್ ಅಥಾರಿಟಿ ಟು ಆಲ್ ಓವರ್ ಆಲ್ ಮೆನ್ ಟು ಜೀಸಸ್?
ಎಲ್ಲಾ ಮನುಷ್ಯರ ಮೇಲೆ ಯೇಸುವಿಗೆ ದೇವರು ಯಾಕೆ ಅಧಿಕಾರ ಕೊಟ್ಟಿದ್ದು?
ಸೋ ದಟ್ ಹಿ ಮೇ ಗಿವ್ ದಮ್ ಇಟರ್ನಲ್ ಲೈಫ್.
ಅವರಿಗೆ ನಿತ್ಯ ಜೀವವನ್ನು ಕೊಡುವ ಉದ್ದೇಶದಿಂದ.
ವೈ ಡಸ್ ಗಾಡ್ ಗಿವ್ ಅಥಾರಿಟಿ ಟು?
ಯಾಕೆ ದೇವರು ತನ್ನ ಸೇವಕರಿಗೆ ಅಧಿಕಾರ ಕೊಡುತ್ತಾರೆ ಇಂದು?
ಸೋ ದಟ್ ದೇ ಕ್ಯಾನ್ ಲೀಡ್ ಪೀಪಲ್ ಟು ಇಟರ್ನಲ್ ಲೈಫ್.
ಅವರು ಜನರನ್ನು ನಿತ್ಯ ಜೀವಕ್ಕೆ ನಡೆಸಬೇಕಂತ.
ನಾಟ್ ಸೋ ದಟ್ they can boss over them and tell them to do this, that and the other.
avara mele yajamanike maadi adannu maadu idannu maadu anta helodikkalla.
That is like worldly authority.
adu lokada adhikara.
The other thing,
mattond sangati,
Jesus said in verse 4,
nalkane vachanadalli yesu helutare,
I glorified you on earth by completing the work you gave me to do.
ninu nanage kotta kelasavannu nanu nereverisi ninnannu bhulokadalli mahime padisidenu.
How can you glorify God on earth?
bhulokadalli devaranna neevu hege mahime padisabodu?
Complete the work he gave you to do.
atanu nimge kottanta kelasavanna nereverisiri.
The burden in this prayer is that we may all be one.
ee prarthaneyalli iruvanta bara enappa andre navellaru ondagirbeku anta.
That is Jesus burden even today.
yesuvina bara indu saha ade agide.
Not one at the cost of truth.
ಸತ್ಯವನ್ನ ಬಿಟ್ಟು ಒಂದಾಗೋದಲ್ಲ.
ಬಿಕಾಸ್ ಹಿ ಸೆಡ್ ಇನ್ ವರ್ಸ್ 17 ದೇ ಮಸ್ಟ್ ಬಿ ಸ್ಯಾಂಕ್ಟಿಫೈಡ್ ಥ್ರೂ ದ ಟ್ರೂತ್ ಆಲ್ಸೋ.
17ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಾಪಿಸುವಂತ.
ಐ ಡೋಂಟ್ ಬಿಲೀವ್ ದಟ್ ಒನ್ನೆಸ್ ಇನ್ ಒನ್ನೆಸ್ ವಿತ್ ಅದರ್ ಕ್ರಿಶ್ಚಿಯನ್ಸ್ ವಿ ಶುಡ್ ಸ್ಯಾಕ್ರಿಫೈಸ್ ಟ್ರೂತ್.
ಮತ್ತೊಬ್ಬ ಕ್ರೈಸ್ತರಲ್ಲಿ ನಾವು ಒಂದಾಗಲು ಸತ್ಯವನ್ನು ಬಿಟ್ಟು ಬಿಡುವಂತ ವಿಷಯದಲ್ಲಿ ನಾನು ನಂಬೋದಿಲ್ಲ.
Now notice these two confessions that Jesus made before Pontius Pilate.
ಪೋಂತ್ಯದ ಪಿಲಾತನ ಎದುರುಗಡೆ ಯೇಸು ಮಾಡಿದಂತ ಎರಡು ಅರಿಕೆಗಳನ್ನು ಗುರುತಿಸಿ.
First of all, John 18:36.
ಮೊದಲು ಯೋಹಾನ 18:36.
My kingdom is not of this world.
ನನ್ನ ರಾಜ್ಯವು ಈ ಲೋಕದಲ್ಲ.
If it is of this world, my servants will fight for me.
ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನನ್ನ ಪರಿವಾರದವರು ಕಾದಾಡುತ್ತಿದ್ರು.
Every believer who fights for earthly things is proving thereby that his kingdom is of this world.
ಈ ಲೋಕದ ಸಂಗತಿಗಳಿಗಾಗಿ ಕಾದಾಡುವಂತ ಪ್ರತಿಯೊಬ್ಬ ವಿಶ್ವಾಸಿಯು ರುಜುವಾತು ಪಡಿಸೋದೇನಪ್ಪ ಅಂದ್ರೆ ತನ್ನ ರಾಜ್ಯವು ಈ ಲೋಕದ್ದು.
So many believers are fighting with each other, they go to court with each other.
ಅನೇಕ ವಿಶ್ವಾಸಿಗಳು ಒಬ್ಬರಿಗೊಬ್ಬರು ಜಗಳಾಡ್ತಾರೆ, ಹೋರಾಡ್ತಾರೆ, ನ್ಯಾಯಾಲಯಕ್ಕೆ
ಹೋಗ್ತಾರೆ. What are they testifying thereby?
ಅವರೇನ್ ಸಾಕ್ಷಿ ಕರೆಸ್ತಾರೆ?
Kingdom is of this world.
Nanna rajyavu ee lokaddagide anta.
John 19.
Yohana 19
verse 11 is another confession he made before Pilate.
Annanna vachana Pilatana edaragade Yesu mattond arike martare.
You have no authority over me except what my father gives you.
Nanna tande ninige kodalpadade nanna mele ninige yava adhikara illa anta.
We can face the highest authority in the world and we know they have no authority to touch us.
ನಾವು ಲೋಕದಲ್ಲಿರುವಂತ ಎಷ್ಟೇ ಉನ್ನತ ಮಟ್ಟದ ಅಧಿಕಾರವನ್ನು ಎದುರಿಸಿದರೂ ಸಹ ನಾವು ಅರಿತವರಾಗಿರಬೇಕು, ತಂದೆಯಿಂದ ಕೊಡಲ್ಪಡದೆ ನಮ್ಮನ್ನು ಮುಟ್ಟುವಂತ ಅಧಿಕಾರ ಯಾರಿಗೂ ಇಲ್ಲ ಅಂತ.
John chapter 20.
ನಂತರ ನಾವು ಯೋಹಾನ 20ನೇ ಅಧ್ಯಾಯಕ್ಕೆ ಬರ್ತೇವೆ.
Here we read.
ಇಲ್ಲಿ ನಾವು ಓದ್ತೇವೆ.
After Jesus wanted to be resurrected from the was going to be resurrected from the dead.
Yesu maranadinda punaruttana hondida nantara
the father had planned that one person should see him first.
Tande yojisidru modalu obba vyakti nortane anta.
If somebody asked your suggestion, who would you suggest?
Nimage yaradru salaheyanna keluvaga yara vishayavaga salahe kodtiri neevu?
I think I would have suggested his mother Mary who suffered so much.
Atana taayiyada Mariyalanna nanu hesarisuttene yakandre aake thumba badhe pattiddale. Apostolara nayakanada Petranna hesarisabodu.
God's ways are not our ways.
Devara margagalu namma margagalalla.
He picks one of the biggest sinners in Israel and says she's going to see Jesus.
Devaru Israelinallina ati ketta paapiyanna aariskolutare eeke modalu Yesuvanna noduvantaddu anta.
And a woman.
Aa stree.
I mean, a lot of people think women have no ministry.
ಅನೇಕರು ಅನ್ಕೊಳ್ತಾರೆ ಸ್ತ್ರೀಗೆ ಸೇವೆ ಇಲ್ಲ ಅಂತ.
But do you know the first person who preached the greatest news in the world that Jesus risen was a woman?
ಯೇಸು ಮರಣದಿಂದ ಎದ್ದಿದ್ದಾನೆ ಎಂಬಂತ ದೊಡ್ಡ ಸುವಾರ್ತೆಯನ್ನ ಸಾರಿದ್ದು ಲೋಕದಲ್ಲಿ ಸ್ತ್ರೀ ಅಂತ ಗೊತ್ತಾ ನಿಮಗೆ? ಪುರುಷನಲ್ಲ ಮೊದಲು.
Mary Magdalene.
ಮಗ್ದಲದ ಮರಿಯಳು.
One of the greatest sinners.
ಅತಿ ದೊಡ್ಡ ಪಾಪಿ.
Demon possessed woman.
ದೆವ್ವ ಹಿಡಿದಂತ ಸ್ತ್ರೀ.
But whom Jesus had cleansed and made pure.
ಆದ್ರೆ ಯೇಸು ಆಕೆಯನ್ನ ತೊಳೆದು ಶುದ್ಧಗೊಳಿಸಿದ್ರು.
They all went to the tomb.
ಎಲ್ಲರೂ ಸಮಾಧಿ ಬಳಿ ಹೋಗ್ತಾರೆ.
Tomb was empty.
ಸಮಾಧಿ ಖಾಲಿಯಾಗಿರುತ್ತೆ.
Peter and John went back to sleep.
ಪೇತ್ರ ಯೋಹಾನರು ನಿದ್ರೆಗೆ ಜಾರುತ್ತಾರೆ.
Mary Magdalene could not sleep.
ಮಗ್ದಲದ ಮರಿಯಳು ನಿದ್ದೆ ಮಾಡೋದಿಲ್ಲ.
Because she was forgiven much.
ಯಾಕೆಂದ್ರೆ ಆಕೆ ಹೆಚ್ಚು ಕ್ಷಮಿಸಲ್ಪಟ್ಟಿದ್ದಳು.
Those who are forgiven much love.
ಹೆಚ್ಚಾಗಿ ಕ್ಷಮಿಸಲ್ಪಟ್ಟವರು ಹೆಚ್ಚು ಪ್ರೀತಿಸುತ್ತಾರೆ.
Those who are forgiven little.
ಸ್ವಲ್ಪವಾಗಿ ಕ್ಷಮಿಸಲ್ಪಟ್ಟವರು ಸ್ವಲ್ಪ ಪ್ರೀತಿಸುತ್ತಾರೆ.
That's why God chose.
ಅದಕ್ಕಾಗಿ ದೇವರು ಆಕೆಯನ್ನು ಆಯ್ಕೆ
ಮಾಡಿಕೊಂಡರು. John 21 we see the last chapter, the last ಸೈನ್.
ಯೋಹಾನ 21 ಅಲ್ಲಿ ನಾವು ನೋಡುವಂತದ್ದೇನಪ್ಪ ಅಂತಂದ್ರೆ ಅದೇ ಕಡೆ ಅಧ್ಯಾಯ ಮತ್ತು ಅದರಲ್ಲಿ ಯೇಸುವಿನ ಕೊನೆ ಸೂಚಕ ಕಾರ್ಯ ಇದೆ. ದೈವಿಕ ಬಲದಿಂದ ಹಿಡಿದಂತ ಮೀನುಗಳು.
Jesus allowed those disciples to try fishing all night.
ಶಿಷ್ಯರು ರಾತ್ರಿ ಎಲ್ಲಾ ಮೀನಿಗಾಗಿ ಪ್ರಯತ್ನಿಸಿ ಏನನ್ನು ಹೊಂದಿಕೊಳ್ಳದಂತೆ ಯೇಸು ಅನುಮತಿಸಿದ್ರು. ಮೂರನೇ ವಚನದಲ್ಲಿದೆ.
And then he asked them to confess it.
ಅದನ್ನು ಅರಿಕೆ ಮಾಡುವಂತೆ ಯೇಸು ಹೇಳುತ್ತಾರಲ್ಲಿ.
Verse 5.
ಐದನೇ ವಚನ.
Have you got any fish?
ಯಾವುದಾದ್ರೂ ಮೀನು ಹಿಡ್ಕೊಂಡ್ರ?
No Lord.
ಕರ್ತರೆ ಇಲ್ಲ ಎಂಬುದಾಗಿ ಅರಿಕೆ ಮಾಡ್ತಾರೆ.
It's like confessing defeat.
ಸೋಲನ್ನ ಅರಿಕೆ ಮಾಡುವಂತದ್ದು.
Lord, I've tried all
ಕರ್ತರೆ
night.
ರಾತ್ರಿ ಎಲ್ಲಾ ಪ್ರಯತ್ನಿಸಿದೆವು.
I've tried 30 years.
30 ವರ್ಷ ಪ್ರಯತ್ನಿಸಿದ್ದೀನಿ.
I'm defeated.
ನಾನು ಸೋತಿದ್ದೇನೆ.
Okay, the Lord said.
ಸರಿ ಅಂತ ಕರ್ತರು ಹೇಳ್ತಾರೆ.
I'll do a miracle.
ನಾನು ನಿಮಗಾಗಿ ಮಹತ್ಕಾರ ಮಾಡ್ತಾನೆ.
He filled the fish.
ಅಲ್ಲಿ ಮೀನನ್ನು ತುಂಬಿಸುತ್ತಾರೆ.
God has to bring us to a zero point before he can do a miracle.
ದೇವರು ನಮಗಾಗಿ ಮಹತ್ ಕಾರ್ಯ ಮಾಡಲು ಮೊದಲು ನಮ್ಮನ್ನು ಶೂನ್ಯ ಮಟ್ಟಕ್ಕೆ ತರುತ್ತಾರೆ.
One last thing.
ಕೊನೆಯದಾಗಿ.
The same Peter who denied him
3 ಬಾರಿ ಯೇಸುವನ್ನು ನಿರಾಕರಿಸಿದಂತ ಅದೇ ಪೇತ್ರನು ಆತನಿಗೆ ಒಂದೇ ಪ್ರಶ್ನೆ 3 ಬಾರಿ ಕೇಳಲ್ಪಡುತ್ತೆ, ನೀನು ನನ್ನನ್ನು ಪ್ರೀತಿಸುತ್ತೀಯ? ನಿಮಗೂ ಕೂಡ ಯೇಸು ಕೇಳುವಂತದ್ದಷ್ಟೇ, ನೀವು ನನ್ನನ್ನು ಪ್ರೀತಿಸುತ್ತೀರಾ? ನೀವು ನನಗೆ ಸೇವೆ ಮಾಡೋದಾದ್ರೆ ಕುರುಬನ ರೀತಿ ಸೇವೆ ಕೊಡುತ್ತೇನೆ. ನೀನು ಬಾಧೆ ಪಡುತ್ತಿ, ಮುದುಕನಾದಾಗ ಶಿಲುಬೆಗೆ ಏರಿಸಲ್ಪಡುತ್ತಿ ಅಂತ ಯೇಸು ಪೇತ್ರನಿಗೆ ಹೇಳ್ತಾರೆ. ಆಗ ಪೇತ್ರನು ಕೇಳುತ್ತಾನೆ, ಯೋಹಾನನ ಬಗ್ಗೆ ಏನ್ ಹೇಳ್ತಿ, ಆತನ ಜೀವಿತ ಆರಾಮಾಗಿರುತ್ತ ಅಂತ? ನೀನು ಅದರಲ್ಲಿ ತಲೆ ಹಾಕಬೇಡ ಅಂತ ಯೇಸು 22ನೇ ವಚನದ ಹೇಳ್ತಾರೆ. ಮತ್ತೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನೀವು ನನ್ನನ್ನು ಹಿಂಬಾಲಿಸ್ರಿ.
ಸೊ there we come to the end of this gospel.
ಈಗ ನಾವು ಈ ಸುವಾರ್ತೆಯ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಆ ಮಾತನ್ನ ಕೇಳಿಸಿಕೊಳ್ಳ್ರಿ. ಮತ್ತೊಬ್ಬರು ಏನ್ ಮಾಡ್ತಿದ್ದಾರೆ ಅದು ನಿಮಗೆ ಬೇಡ, ನೀವು ನನ್ನನ್ನು ಹಿಂಬಾಲಿಸ್ರಿ.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.